ग्रीवं चिदानंद विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेवा निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुद्दब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्टं सत्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादचारिणः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तम् विजयाख्यगुरुं भजे। श्रीगुरुभ्यो नमः। हरिः ओम्। ओं जन्माद्यस्य यतोऽन्वयादितरतस्यार्तेष्वभिघ्नस्वराट् तेने ब्रह्म हृदयादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। श्रीगुरुभ्यो नमः। हरिः ओम्। ನಂತರ ಇದೆಲ್ಲವೂ ಎಲ್ಲಿ ಬಂದಿದೆ ಭಾಗವತದಲ್ಲಿ ಅಂದರೆ ಯದುಮಹಾರಾಜನಿಗೆ ಅವಧೂತ ಹೇಳತಕ್ಕಂಥ ಉಪದೇಶ ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಬ್ರಾಹ್ಮಣ ಉವಾಚ ಪರಿಗ್ರಹೋಯಂ ದುಃಖಾಯ ಯದ್ಯತ್ ಪ್ರಿಯತಮಂ ನೃಣಾಂ ಅನಂತ ಸುಖಮಾಪ್ನೋತಿ ತದ್ವಿದ್ವಾನ್ ಯತ್ಸ್ವಕಿಂಚಿನಃ. ಇಲ್ಲಿ ಹೇಳ್ತಾ ಇದ್ದಾರೆ ತಿರಶ್ಚೀನಾತ್ ಪುರರಾಖ್ಯ ಖಗಾತ್ ಕಿಂ ವಿಶಿಷ್ಟಂ ಜ್ಞಾನಂ ಶಿಕ್ಷಿತಂ. ಇಲ್ಲ, ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕುರರ ಪಕ್ಷಿ, ಈ ಕುರರ ಅಂತ ಚಿಕ್ಕ ಪಕ್ಷಿ, ಅದೇನು ಮಾಡುತ್ತಾ ಇತ್ತು? ಮಾಂಸದ ತುಂಡನ್ನ ಹಿಡ್ಕೊಂಡು ಹೋಗ್ತಾ ಇತ್ತು. ಸಾಮಿಷಂ ಕುರರಂ ಜಗ್ನೋ ಬಲಿನೋ ಯೇ ನಿರಾಮಿಷಾಃ ತದಾಮಿಷಂ ಪರಿತ್ಯಜ್ಯ ಸಸುಖಂ ಸಮವಿಂದತ. ಅದೊಂದು ಮಾಂಸದ ತುಂಡನ್ನ ಹಿಡ್ಕೊಂಡು ಹೋಗ್ತಾ ಇತ್ತು. ಅದರ ಸುತ್ತು ಆ ಮಾಂಸ ಇಲ್ಲದೇ ಇರತಕ್ಕಂಥ ಬಲಿಷ್ಠರಾದಂಥ ಆ ಪಕ್ಷಿಗಳಿತ್ತು. ಅವೆಲ್ಲ ವಿಶೇಷವಾಗಿ ಅದರ ಜಗಳಕ್ಕೆ ಬಂದು ಅದನ್ನು ತುಂಬಾ ತೊಂದರೆ ಕೊಟ್ಟು ಅದರ ಪ್ರಾಣಕ್ಕೆ ಹಾನಿ ಬರುವಂತಹ ಸ್ಥಿತಿ ಬಂತು. ಅದಕ್ಕೆ ಅದೇನು ಮಾಡಿತು? ಜಗಳಕ್ಕೆ ಕಾರಣವಾದ ಮಾಂಸದ ತುಂಡನ್ನ ಬಿಡ್ತು. ಅವೆಲ್ಲವೂ ಇದರ ಮೇಲೆ ದ್ವೇಷ ಇಲ್ಲ, ಮಾಂಸದ ತುಂಡಿಗಾಗಿ ಇದರ ಜೊತೆ ಜಗಳ. ಅದು ಬಿಟ್ಟ ಕೂಡಲೇ ಅವೆಲ್ಲ ಹೋಗಿಬಿಡ್ತು, ಮಾಂಸ ತೊಂಡು ತಗೊಂಡು. ಇದು ಸಂತೋಷವಾಗಿತ್ತು. ಅದನ್ನು ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಏನು? ನೃಣಾಂ ಪ್ರಿಯತಮಂ ಯದ್ಯತ್ ವಿತ್ತಂ ತಸ್ಯ ಪರಿಗ್ರಹ ತಸ್ಯ ವಿತ್ತಸ್ಯ ಅಂತತಃ ನಾಶಾತ್ ದುಃಖಾಯ ಭವತಿ. ಇಲ್ಲಿ ತುಂಬಾ ಸುಂದರವಾಗಿರ್ತಕ್ಕಂಥ ವಿಷಯಗಳು ಹೇಳ್ತಾ ಬರ್ತಾ ಇದ್ದಾರೆ. ಪರಿಗ್ರಹೋಯಂ ದುಃಖಾಯ ಯದ್ಯತ್ ಪ್ರಿಯತಮಂ ಋಣ. ಪ್ರಶ್ನೆ ಬರುತ್ತಲ್ವಾ, ಹಾಗಾದ್ರೆ ನಮ್ಮ ಹತ್ರ ಏನಿದ್ರು ಎಲ್ಲ ಜಗಳ ಬಿಡ್ತಾರೆ ಬೇಕು ಅಂತಾರೆ, ಹಾಗೆ ಎಲ್ಲ ಬಿಟ್ಟು ಸುಮ್ಮನೆ ಕೊಡೋದ ಅಲ್ಲ. ಇಲ್ಲಿ ಶತ್ರುಗಳಿಗೆ ಆಸ್ಪದವಾಗದ ರೀತಿಯಲ್ಲಿ ಏನು ಬದುಕಲಿಕ್ಕೆ ಬೇಕೋ ಸಂಗ್ರಹ ಮಾಡಿಕೊಳ್ಳಿ. ಅಷ್ಟೇ ಅಲ್ಲ, ಇಲ್ಲಿ ಪ್ರಧಾನವಾದ ದೃಷ್ಟಿಯಲ್ಲಿ ಬರ್ತಾ ಇದೆ. ನಾವು ಯಾವ್ದು ಯಾವುದನ್ನು ಸಂಗ್ರಹ ಮಾಡಿಕೊಡ್ತೀವಿ ಅದು ಹೇಳ್ತಾ ಇದ್ದಾರೆ. ನೃಣಾಂ ಪ್ರಿಯತಮಂ ಯದ್ಯದ್ ವಿತ್ತಂ, ಏನು ನನಗಿದು ಬಹಳ ಇಷ್ಟ ಅಂತ ಸಂಗ್ರಹ ಮಾಡ್ತೀವಿ ಅದೆಲ್ಲವೂ ಹೋಗುತ್ತೆ. ಯಾರು ಜಗಳಕ್ಕೆ ಬರ್ತಾರೆ, ಆ ಪಕ್ಷಿಗೆ ಬೇರೆ ಪಕ್ಷಿಗಳು ಜಗಳಕ್ಕೆ ಬಂತು. ಇಲ್ಲಿ ಬೇರೆ ಪಕ್ಷಿಗಳು ಯಾವುದೂ ಇಲ್ಲ, ಬೇರೆ ಮನುಷ್ಯರು ಜಗಳಕ್ಕೆ ಬರಬೇಕಾಗಿಲ್ಲ. ವಿಶೇಷವಾದ ಹಿಂದಿನ ಕರ್ಮ ಕಾಲರೂಪದಲ್ಲಿ ಬಂದೇ ಬರುತ್ತೆ. ನಾವೊಂದು ಪಕ್ಷಿ ಬೇಕಾದ್ದನ್ನ ಹಿಡ್ಕೊಂಡು ಹೋಗುವ ಪಕ್ಷಿ, ನಮ್ಮಿಂದ ಆ ಪದಾರ್ಥವನ್ನ ದೂರ ಮಾಡಲಿಕ್ಕೆ ನೋಡುವ ಪಕ್ಷಿಗೆ ಯಾವುದು ಅಂದರೆ ಕರ್ಮ. ಆ ಕರ್ಮ ಪ್ರೇರಿತವಾದ ನಾನಾ ಕಾರಣಗಳು ಅವೆಲ್ಲ ಪಕ್ಷಿಗಳ ರೂಪದಲ್ಲಿ, ಒಂದು ಪಕ್ಷಿಗಳಂತೆ ನಮ್ಮಿಂದ ಅದನ್ನ ತೆಗೆದುಕೊಳ್ಳಲಿಕ್ಕೆ ನೋಡುತ್ತೆ, ನಮ್ಮ ದೂರ ಮಾಡಲಿಕ್ಕೆ ನೋಡುತ್ತೆ. ಅವಿತ್ತ ನಮ್ಮಿಂದ ದೂರ ಆಗುತ್ತೆ. ಅರಹೇಳ ಅಂತತೋ ತಸ್ಯ ವಿತ್ತಸ್ಯ ಅಂತತೋ ನಾಶಾತ್. ನಾವು ಏನೇನು ಸಂಗ್ರಹಾಂತ ಪ್ರೀತಿಯಿಂದ ಮಾಡಲಿಕ್ಕೆ ಹೋಗ್ತೇವೆ ಅದು ನಾಶವೇ ಆಗುತ್ತೆ, ಆದ್ದರಿಂದ ನಮಗೆ ದುಃಖ ಆಗುತ್ತೆ. ಗುಜಲು ಗುಜಲಾಗಿದೆ ಎಲ್ಲ. ಏನಿದು ಹಾಗೆ ಹೇಳ್ತಾ ಇದ್ದಾರೆ ನೋಡಿ, ನಾವು ಯಾವುದೇ ಪದಾರ್ಥ ಇದನ್ನ ಪ್ರೀತಿಯಿಂದ ಅದರ ಮೇಲೆ ಅತ್ಯಂತ ಪ್ರೀತಿಯಿಂದ ಸಂಗ್ರಹ ಮಾಡಲಿಕ್ಕೆ ಹೋಗ್ತೀವಲ್ಲ, ಪದಾರ್ಥ ವ್ಯಕ್ತಿ ಅವುಗಳೆಲ್ಲ ನಾಶ ಆಗುವ ಸ್ವಭಾವ ಇರತಕ್ಕಂಥದ್ದು. ಫಸ್ಟ್ ವಿ ಶುಡ್ ಆಕ್ಸೆಪ್ಟ್ ದಿಸ್ ಫ್ಯಾಕ್ಟ್, ಫಸ್ಟ್ ವಿ ಶುಡ್ ನೋ ದಿ ಫ್ಯಾಕ್ಟ್ ಅಂಡ್ ದೆನ್ ಆಕ್ಸೆಪ್ಟ್ ದಿ ಫ್ಯಾಕ್ಟ್. ಫಸ್ಟ್ ಅಂದ್ರೆ ಫ್ಯಾಕ್ಟೇ ಗೊತ್ತಿಲ್ಲ ಅಂದ್ರೆ ಆಕ್ಸೆಪ್ಟೆನ್ಸ್ ಅಲ್ಲಿ ಬಂತು. ನಮ್ಮ ಸುತ್ತೂ ಇರುವ ಪದಾರ್ಥಗಳು ಅದಕ್ಕೆ ನಾಶ ಕಟ್ಟಿಟ್ಟ ಬುದ್ಧಿ, ವ್ಯಕ್ತಿಗಳಿಗೂ ನಾಶ ಕಟ್ಟಿಟ್ಟ ಬುದ್ಧಿ. ಯಾಕೆ? ನೇಚರೇ ಹಾಗಿದೆ, ಪದಾರ್ಥಗಳ ಸ್ವಭಾವನೆ ಹಾಗಿದೆ, ಅದು ಬಿಲ್ಟ್ ಆಗಿರೋದೇ ಹಾಗೆ. ಅದು ಮತ್ತು ನಾಶ ಆಗಿ ಬಿಡುತ್ತೆ. ನಮ್ಮ ವ್ಯಕ್ತಿಗಳಂತೀರ, ಅವರ ಶರೀರವೇ ನಾಶಕ್ಕೆ ಗುರಿಯಾಗುವುದು, ಪದಾರ್ಥಗಳು ನಾಶ ಆಗುವುದೇ. ಸರಿ, ಇದರಿಂದ ಏನು ಬೇಕು? ನಾಶ ಆಗುವಂಥ ಪದಾರ್ಥಗಳು ವ್ಯಕ್ತಿಗಳನ್ನ ನಾಶವಿಲ್ಲದೆ ನನ್ನ ಜೊತೆಗೆ ಸದಾ ಇರುತ್ತೆ. ಯಾಕೆ? ನಾವೇ ನಾಶ ಆಗ್ತಾ ಇರ್ತೀವಿ, ನಮ್ಮ ನಾಶದ ನೆನಪಿಲ್ಲ, ಪದಾರ್ಥಗಳ ನಾಶದ ನೆನಪಿಲ್ಲ, ನಮ್ಮ ನಾಶದ ನೆನಪಿಲ್ಲ, ಪದಾರ್ಥಗಳ ನಾಶದ ನೆನಪಿಲ್ಲ. ಅದಕ್ಕೆ ನಾವು, ಅದಕ್ಕೆ ದಾಸರು ಒಂದು ಕಡೆ ಹೇಳ್ತಾರೆ, ಅನಘ ನಿನ್ನಂಗ್ರಿ ಸೇವ ಎನಗೆಂತು ದೊರೆಬೋದು ಅಂತ ಹೇಳುವ ಒಂದು ಹಾಡಿನಲ್ಲಿ ಚೆನ್ನಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಕಲ್ಪದ ಕೊನೆವರೆಗೂ ಆಲೋಚನೆ ಮಾಡ್ತೇನೆ ನಾನಯ್ಯ, ಎಷ್ಟುವರೆಗೆ ನನ್ನ ಆಯುಷ್ಯ ಯಪ್ಪಾಯಿನ ಕಲ್ಪದ ಕೊನೆವರೆಗಿದೆ ಏನೋ ಅಂತಹ ಆಲೋಚನೆ ಮಾಡ್ತಾ ಇರ್ತೇನೆ ನಾನು ಅಂತ. ಆ ಥರ ನಮ್ಮ ನಾಶದ ಪರಿವು ನಮಗಿಲ್ಲ, ಪದಾರ್ಥಗಳ ನಾಶದ ಪರಿವು ನಮಗಿಲ್ಲ, ವ್ಯಕ್ತಿಗಳ ಶರೀರದ ನಾಶದ ಪರಿವು ನಮಗಿಲ್ಲ. ಅಂತಹ ಕಾಲಕ್ಕೆ ನಾವೇನು ಮಾಡ್ತೇವೆ ಅಂದರೆ, ಅವೆಲ್ಲ ನಮ್ಮ ಜೊತೆಗೆ ನಾನು ಸದಾ ಇರ್ತೇನೆ ಅಂದರೆ, ನಾವು ಸಾವು ಎಂಬುದು ನಮ್ಮ ನೆನಪಿರಲ್ಲ. ಪ್ರಾಮಾಣಿಕವಾಗಿ ಕೇಳಬೇಕಾದರೆ, ಎಷ್ಟು ಸಲ ಇಷ್ಟು ವರ್ಷಗಳಲ್ಲಿ ಬದುಕಿದ ಇಷ್ಟು ವರ್ಷಗಳಲ್ಲಿ ನಾನು ಸಾಯ್ತೇನೆ ಎಂಬುದು ನೆನಪಾಯ್ತು ಹೇಳಿ? ಪಕ್ಕದವರು ಹೋಗ್ತಿರ್ತಾರೆ, ಅಕ್ಕದವರು ಹೋಗ್ತಿರ್ತಾರೆ, ಎಲ್ಲರೂ ಹೋಗ್ತಿರ್ತಾರೆ, ನಾವು ಹೋಗ್ತೀವಿ ಎಂಬುದು ಪ್ರಾಮಾಣಿಕವಾಗಿ ಮನಸ್ಸಿಗೆ ಬಂತ? ಎಷ್ಟು ಸಲ ಬಂತು? ಪ್ರಾಯಶಃ ಬರಲ್ಲ. ಅದಕ್ಕೆ ನಮ್ಮ ಜೊತೆಗೆ ಸದಾ ಇರಬೇಕು ಅಂತ ಬಯಸಿದಾಗ ಆ ವಸ್ತುವಿನ ಸ್ವಭಾವಕ್ಕೆ ವಿರುದ್ಧವಾಗಿ ಬಯಸಿ ಇಟ್ಟುಕೊಂಡದ್ದಕ್ಕೆ ಅದರ ನಾಶ ಸಹಜವಾಗಿಯೇ ಬಂದಾಗ ಆ ನಾಶ ನಮ್ಮ ದುಃಖಕ್ಕೆ ಕಾರಣ ಆಗುತ್ತೆ. ಆ ನಾಶ ನಮ್ಮ ದುಃಖಕ್ಕೆ ಕಾರಣ ಆಗುತ್ತೆ. ಅಲ್ಲ, ಸ್ವಲ್ಪ ನೋಡಪ್ಪ ಹೊರಗೆ. ಅಲ್ಲ, ಮಳೆ ಜಾಸ್ತಿ ಆಯ್ತ ನೋಡು. ಇದ್ರೆ ಈ ಕೀ ತಗೊಂಡೋಗಿ ಕೆಳಗೆ ಸ್ವಲ್ಪ ಕೊಟ್ರೆ ಅವ್ರು ಮುಂದಕ್ಕೆ ಇಡ್ತಾರೇನೋ, ಸ್ವಲ್ಪ ಕೇಳೋಣ ಬೇಟ. ವಿಶೇಷವಾಗಿರತಕ್ಕಂಥ ಅದನ್ನೇ ಹೇಳ್ತಾ ಇದ್ದಾರೆ. ತಿರಶ್ಚೀನಾತ್ ಕುರರಕ್ಷಕಾತ್ ಕಿಂ ವಿಶಿಷ್ಟಂ ಜ್ಞಾನಂ ಶಿಕ್ಷಿತಂ. ತಿರಶ್ಚೀನ ಅಂದರೆ ವಿಶೇಷವಾಗಿರುತ್ತೆ, ಅದು ತಿರಶ್ಚೀನ ಕಳಮುಖ ಆಗಿದೆ. ಅಷ್ಟೇ ಅಲ್ಲ, ಅದು ಹಿಡ್ಕೊಂಡದ್ದನ್ನ ಬಿಟ್ಟು ಬಂದಿದೆ, ಹಿಂದಕ್ಕೆ ಬಂದಿದೆ. ಅದರಿಂದ ಏನು ಗೊತ್ತಾಯಿತು? ಅದಕ್ಕೆ ಹೇಳ್ತಾರೆ, ನೃಣಾಂ ಮನುಷ್ಯರಿಗೆ ಪ್ರಿಯತಮಂ ಯದ್ಯದ್ ವಿತ್ತಂ, ಯಾವುದು ಯಾವುದು ಅತ್ಯಂತ ಹಿತಕರವಾದ ಪದಾರ್ಥ ಅಂತ ಏನಿದೆಯೋ, ತಸ್ಯ ಪರಿಗ್ರಹ, ಅದನ್ನೆಲ್ಲ ಸಂಗ್ರಹ ಮಾಡುವುದು ಎಲ್ಲಿಗೆ ಕಾರಣ ಅಂದರೆ, ತಸ್ಯ ವಿತ್ತಸ್ಯ ಅಂತತಃ ನಾಶಾತ್. ಇಲ್ಲಿ ಬೇರೆ ಪಕ್ಷಿಗಳು ಜಗಳ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಅದಕ್ಕೆ ನಹಿ ದೃಷ್ಟ ಅಂತೆಯೇ ಸರ್ವಸಾಮ್ಯಂ. ಅಲ್ಲಿ ಪಕ್ಷಿಗಳಿದ್ದುವು, ಇಲ್ಲಿ ಪಕ್ಷಿ ಇತ್ತು, ಪಕ್ಷಿಗಳು ಜಗಳ ಆಡಿದ್ವು, ಬಾಯಲ್ಲಿದ್ದುದು ಬಿಡ್ತು. ನಾವು ಪಕ್ಷಿ ಅಂತೆ, ನಾವು ಸಂಗ್ರಹ ಮಾಡ್ತಾ ಇದ್ವಿ, ಇಲ್ಲಿ ಜಗಳ ಆಡಲಿಕ್ಕೆ ಪಕ್ಷಿಗಳು ಯಾವುದು ಅಂತ ಹಾಗೆ ಆಲೋಚನೆ ಮಾಡಬೇಡಿ. ಆ ಪಕ್ಷಿ ವಿಶೇಷವಾಗಿ ಯಾವುದು ತೊಂದರೆ ಕೊಡುತ್ತೋ ಅದನ್ನು ಬಿಟ್ಬಿಡ್ತು. ಇಲ್ಲಿ ವಸ್ತುಗಳು ನಮಗೆ ತೊಂದರೆ ಕೊಡುತ್ತೆ, ತಮ್ಮ ನಾಶದಿಂದಾಗಿ ನಮಗೆ ತೊಂದರೆ ಕೊಡುವ ವಸ್ತುಗಳಿವು, ಅದಕ್ಕೆ ಆ ವಸ್ತುಗಳನ್ನು ಬಿಡೋಣ. ಅವಾಗ ಹೇಳ್ತಾ ಇದ್ದಾರೆ ಇಲ್ಲಿ, ಮತ್ತು ನಮ್ಮ ಪ್ರಶ್ನೆ ಬರುತ್ತೆ, ಹಾಗಾದ್ರೆ ನಾವು ಯಾವ ಪದಾರ್ಥ ಸಂಗ್ರಹ ಮಾಡ್ಕೋಬಾರ್ದು, ಮನೆಯಲ್ಲಿ ಏನು ಇಟ್ಕೋಬಾರ್ದು? ಗೃಹಸ್ಥರಿಗೆ ಕೊಡುತ್ತೇವೆ. ಅವಾಗ ಹೇಳ್ತಾ ಇದ್ದಾರೆ, ತುಂಬಾ ನೀರು ಬರ್ತಾ ಇದೆ, ನೀರು ಹೋಗ್ತಾ ಇದ್ದೇನೆ, ಪರವಾಗಿಲ್ಲ. ವಿಶೇಷವಾಗಿ ಈಗ ಇಲ್ಲೊಂದು ಒಳಮುಖವಾಗಿ ನೋಡಿದರೆ, ನಮ್ಮ ಸುಖ ದುಃಖಗಳಿಗೆ ಪದಾರ್ಥ ಅದರ ನಾಶ ಕಾರಣವ? ಪದಾರ್ಥ ಇದ್ದರೆ ಸುಖ, ಪದಾರ್ಥ ನಾಶ ಆದರೆ ದುಃಖ. ಪದಾರ್ಥದ ಇರುವಿಕೆ ನಾಶ ನಮಗೆ ದುಃಖಕ್ಕೆ ಕಾರಣ ಆಗ್ತಾ ಇದೆಯಾ ಸುಖ ದುಃಖಗಳಿಗೆ ಅಂತ ಮತ್ತು ಆಳವಾಗಿ ನೋಡಿದರೆ, ನಮ್ಮ ಸುಖಕ್ಕೆ ದುಃಖಕ್ಕೆ ಅಂದರೆ ಈ ಪದಾರ್ಥಗಳಿಂದ ಬರುವ ಸುಖ ಅಲ್ಲಿ ದುಃಖ, ಇದು ಕಾರಣ ಯಾವುದು ಅಂದರೆ, ಪದಾರ್ಥ ಅರ್ಥಗಳ ಮೇಲೆ ನಾವಿಟ್ಟುಕೊಂಡ ಆಸೆ, ಅದರಿಂದ ನಮಗೆ ಬರುವ ಸುಖ, ಆಸೆಯಿಂದಾಗಿ ಸುಖ ಬರ್ತಾ ಇದೆ, ಆಸೆಯಿಂದ ಕೂಡಿದ ಸಂಗ್ರಹದಿಂದಾಗಿ ಸುಖ ಬರ್ತಾ ಇದೆ, ಆಸೆಯಿಂದ ಕೂಡಿದ್ದರಿಂದ ನಾಶ ದುಃಖಕ್ಕೆ ಕಾರಣ ಆಗ್ತಾ ಇದೆ. ಒಟ್ಟಾರೆ ಆಸೆ ಎಂಬುದು ದುಃಖಕ್ಕೆ ಕಾರಣ ಆಗ್ತಾ ಇದೆ. ಆಸೆಯಿಂದ ಕೂಡಿದ ಪದಾರ್ಥ ಸುಖಕ್ಕೆ ಕಾರಣ ಆಗ್ತಾ ಇದೆಯಲ್ಲ ಅಂದ್ರೆ ಅದು ಸ್ವಲ್ಪ ಕಾಲವೇ ಮತ್ತು ವಿಪರೀತ ದುಃಖಕ್ಕೆ ಕಾರಣ ಆಗುತ್ತೆ. ಒಟ್ಟಾರೆ ಆಸೆಯಿಂದ ಕೂಡಿದ ಸಂಗ್ರಹ, ಒಟ್ಟಾರೆ ನಮಗೆ ಈ ದುಃಖಕ್ಕೆ ಕಾರಣ ಯಾವುದು ಅಂದ್ರೆ ನಮ್ಮ ಆಸೆ, ಅದರ ಮೇಲೆ ವ್ಯಾಮೋಹ, ಅದರ ಜೊತೆಗೆ ನಮ್ಮ ಅಂಟು, ನಂದು ಅಂತ ಅಭಿಮಾನ, ನಂದು ಅಂತ ಅಭಿಮಾನ, ಜೊತೆಗೆ ಅದು ಹಾಳಾಗಲ್ಲ ಚೆನ್ನಾಗಿರಬೇಕು ಅಂತ ಅಭಿಮಾನ, ಅದೇ ನಮ್ಮ ದುಃಖಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲ ಪದಾರ್ಥವೇ ಕಾರಣ ಅಂತೀರಾ? ಯಾವುದು ಅಂಗಡಿಗೆ ಹೋದವು, ಯಾರು ಬಂದ್ರಪ್ಪ, ನೀವೇ ಹೋಗಿದ್ದೀರಾ ಅಂಗಡಿಗೆ, ಟಿವಿ ತಗೋಬೇಕು ತಗೊಂಡಿದ್ದೀರಾ, ಆದರೆ ಆ ತಗೊಳ್ಳಕ್ಕಿಂತ ಮೊದಲು ಒಂದು ಏನಾಯಿತು, ಯಾರೋ ಒಬ್ಬ ನೀವು ಯಾವ ಟಿವಿಯನ್ನು ತಗೋಬೇಕು ಅಂದುಕೊಂಡಿದ್ರು ಅದಕ್ಕೆ ಹೊರಗಿಂದ ಕಲ್ಲು ಹಾಕಿ ಹೊಡೆದೋಯ್ತದೆ, ಪದಾರ್ಥ ನಾಶ ಆಯ್ತು, ನಿಮಗೆ ದುಃಖ ಆಯ್ತಾ? ಯಾಕೆ ಆಗಿಲ್ಲ, ಯಾಕೆ ನಂದು ಅಂತ ಇನ್ನ ಬರಲಿಲ್ಲ, ದುಡ್ಡು ಕೊಡಲಿಲ್ಲ, ಇನ್ನ ಅವನದ್ದೇ ಟಿವಿ ಅಂತ ಕೂತಿದೆ ಅಲ್ವಾ, ಅದಕ್ಕೆ ಅದನ್ನ ಒಡೆದು ಕೊಡ್ಲೆ ಹೋಗ್ಲಿ ಬಿಡಿ ಇನ್ನೊಂದು ತಗೋಬಹುದು ಅಂತ, ದುಃಖವೇ ಇಲ್ಲ, ದುಡ್ಡು ಕೊಟ್ಟಿಲ್ಲ, ಅದೇ ದುಡ್ಡು ಕೊಟ್ಟು ಟಿವಿ ತಂದು ಮನೆಯಲ್ಲಿ ಇಟ್ಕೊಂಡಿದ್ದೀರಾ, ಯಾರೋ ಕಿಡಿಕೆಯಿಂದ ಕಲ್ಲಾಕಿ ಹೊಡೆದ್ರು ಟಿವಿ ಮುರಿಯಿತು, ದುಃಖ ಇರುತ್ತಾ ಇಲ್ಲ, ಅಯ್ಯೋ ನನ್ನ ಟಿವಿ ಮುರಿಯಿತು, ನನ್ನ ಟಿವಿ ಮುರಿಯಿತು, ಮತ್ತೆ ಇದೇ ಟಿವಿ ಶಾಪಲ್ಲಿದ್ದಾಗ ಮುರಿದ್ರೂ ನಿಮ್ಮ ದುಃಖಕ್ಕೆ ಕಾರಣ ಆಗಲಿಲ್ಲ, ಮನೆಯಲ್ಲಿ ಬಂದಾಗ ಅದೇ ಟಿವಿ ಮುರಿದ್ರೆ ದುಃಖಕ್ಕೆ ಕಾರಣ ಆಯಿತು, ಹೇಗೆ? ಸೊ ಪದಾರ್ಥ ನಾಶ ಅಂತೇನಿದೆ, ಆ ಪದಾರ್ಥ ನಾಶವೇ ದುಃಖ ಕಾರಣ ಅಲ್ಲ, ಪದಾರ್ಥದ ಮೇಲೆ ನಾವು ಬೆಳೆಸಿಕೊಂಡ ಪಾಶ ಏನಿದೆಯಲ್ಲ ಅದು ನಮಗೆ ದುಃಖ ಕೊಡ್ತಾ ಇದೆ. ಹಾಗಾದರೆ ಈ ಒಂದು ಕಥಾಭಾಗದಿಂದ ಏನು ಹೇಳ್ತಾ ಇದ್ದಾರೆ, ಪರಿಗ್ರಹವನ್ನ ಬಿಡಿ, ತಕ್ತ ಪರಿಗ್ರಹೋ ಭವೇತ್ ಸುಖಮಾಪ್ನೋತಿ. ಅರ್ಕ ಹೇಳ್ತಾರೆ, ಪರಿಗ್ರಹೋ ನ ಕರ್ತವ್ಯ ಇತಿ ಕುರರಾತ್ ಶಿಕ್ಷಿತಮಿತಿ ಭಾವ. ಈ ಕುರರ ಪಕ್ಷಿಯಿಂದ ಪರಿಗ್ರಹ ಇಲ್ಲದೆ ಇರಬೇಕು, ಆದರೆ ಅರ್ಥ ಏನು ನಮ್ಮಂತವರಿಗೆ ಹೇಳ್ತಾ ಇದ್ದಾರೆ, ದೃಷ್ಟಿಕೋನ ಬೇರೆ ಆಗಲಿ, ನಾವಂತೂ ಬದುಕೋದರಲ್ಲಿ ನಂದೇ ಬದುಕು, ನಾನು ಸುಖಕ್ಕಾಗಿ ಬದುಕ್ತಾ ಇದ್ದೇನೆ, ಅದಕ್ಕಾಗಿ ಸಂಗ್ರಹ ಅಂದ್ರೆ ದುಃಖ ಕಟ್ಟಿಟ ಬುತ್ತಿಯೇ, ಹಾಗಲ್ಲದೆ ನನ್ನ ಬದುಕು ಭಗವಂತನ ಯಜ್ಞ ಪೂಜಾ, ಅದರಲ್ಲಿ ಸುತ್ತೂ ದೇವರು ಕೊಟ್ಟ ಪ್ರತಿಮೆಗಳಿದ್ದಾರೆ ಮನೆಯಲ್ಲಿ, ಅವರಿಗೆಲ್ಲ ಬೇಕಾದ ಪದಾರ್ಥಗಳನ್ನು ಒದಗಿಸೋದು ದೇವರ ಪೂಜಾ, ಈ ಪದಾರ್ಥಗಳು ನಾಶ ಇರೋ ಸ್ವಭಾವ, ಸ್ವಾಮಿ ಇಟ್ಟಷ್ಟು ಕಾಲ ಇರುತ್ತೆ, ಅದನ್ನು ನಾನು ಒಪ್ಪಬೇಕು, ಅದು ಇಟ್ಟರೂ ಸಂತೋಷವೇ ದೇವರು, ಇಡದಿದ್ದರೂ ಸಂತೋಷವೇ, ಒಟ್ಟಾರೆ ದೇವರ ಪೂಜೆ ಆಯಿತು ಅಂತ ಆ ಪದಾರ್ಥಗಳು ಸಂಗ್ರಹ ಮಾಡಿದರು, ಅದರ ಮೇಲೆ ವ್ಯಾಮೋಹ ಬಿಟ್ಟದ್ದರಿಂದ ದುಃಖಕ್ಕೆ ಕಾರಣ ಆಗಲ್ಲ, ವ್ಯಾಮೋಹವೇ ಇತ್ತೋ ಅದು ದುಃಖಕ್ಕೆ ಕಾರಣ ಆಗುತ್ತೆ. ಹಾಗಾದರೆ ತಕ್ತ ಪರಿಗ್ರಹ ಅಂತ ಹೇಳಿದರೆ ಪದಾರ್ಥಗಳನ್ನೇ ಸಂಗ್ರಹ ಮಾಡೋದು ಬಿಟ್ಟುಬಿಟ್ರೆ ಅಂದ್ರೆ ಮಠಗಳಲ್ಲೆಲ್ಲ ನಡೆಯೋದು ಹೇಗೆ? ಇವತ್ತಿಂದ ನಮ್ಮೆಲ್ಲ ಸಂಗ್ರಹ ಆಗ್ಬೇಕು, ಇಲ್ಲಾಂದ್ರೆ 8 ಜನ 1000 ಜನಕ್ಕೆ ಊಟ ಆಗೋದು ಹೇಗೆ? ಮನೆಯಲ್ಲೂ ಸಂಗ್ರಹ ಆಗ್ಬೇಕು, ಇಲ್ಲದಿದ್ರೆ ಆಗಲ್ಲ. ಆದರೆ ಸಂಗ್ರಹ ಎಲ್ಲಿ? ಪದಾರ್ಥಗಳ ಮೇಲೆ ಮೋಹ ಸಂಗ್ರಹ ಆಗದಿದ್ರೆ ಸಾಕು. ಪದಾರ್ಥಗಳ ಮೇಲೆ ಮೋಹ ಬಂತ, ಅದರ ಸಂಗ್ರಹ ಆ ಪದಾರ್ಥಗಳ ನಾಶದಿಂದಾಗಿ ನಮಗೆ ದುಃಖಕ್ಕೆ ಕಾರಣ. ಇನ್ನೊಂದು ಹೇಳ್ತಾ ಇದ್ದೆ, ಏನದು? ಇನ್ನೊಬ್ಬರು ಜಗಳಕ್ಕೆ ಬರತಕ್ಕಂಥ ಪದಾರ್ಥಗಳ ಸಂಗ್ರಹ ಬೇಡ. ಇನ್ನೊಬ್ಬರು ಜಗಳಕ್ಕೆ ಬರತಕ್ಕಂಥ ಪದಾರ್ಥಗಳ ಸಂಗ್ರಹ ಬೇಡ. ನಮಗೆ ಮಾತ್ರ ಮೀಸಲಾದ, ನಮಗೆ ಯೋಗ್ಯವಾದ, ನಮಗೆ ಮಾತ್ರ ಯೋಗ್ಯವಾದ ಪದಾರ್ಥಗಳ ಸಂಗ್ರಹ ನಮಗಿರಲಿ. ಹೌದು, ನಮಗೆ ಮಾತ್ರ ಯೋಗ್ಯವಾದ ಪದಾರ್ಥಗಳ ಸಂಗ್ರಹ ನಾವು ಮಾಡಿಕೊಂಡ್ರೆ ಇನ್ನೊಬ್ಬರಿಗೆ ಅದರ ಮೇಲೆ ಆಸೆಯೇ ಬರಲ್ಲ. ಹೌದಲ್ವೇ? ಆ ರೀತಿಯಲ್ಲಿ ಹಾಗೂ ಹೇಳ್ತಾ ಇದ್ದಾರೆ ಇಲ್ಲಿ. ಪ್ರಧಾನವಾಗಿ ಪರಿಗ್ರಹ ತ್ಯಾಗ ಅಂದರೆ ಆಸೆಯಿಂದ ಕೂಡಿಕೊಂಡ ಪದಾರ್ಥಗಳ ಸಂಗ್ರಹದ ಕುರಿತು ಹೇಳ್ತಾ ಇದ್ದಾರೆ. ವ್ಯಕ್ತಿಗಳ ಸಂಗ್ರಹ, ಪದಾರ್ಥದ ಸಂಗ್ರಹ ಆಸೆಯಿಂದ ಕೂಡಿಕೊಂಡು, ಅದು ನನ್ನತ್ತ ಚೆನ್ನಾಗಿ ಸದಾಕಾಲ ಇರಬೇಕು ಎಂಬ ಆಸೆಯಿಂದ ಕೂಡಿಕೊಂಡಿದ್ದರೆ, ಪದಾರ್ಥಗಳು ಅದರ ಶರೀರ, ವ್ಯಕ್ತಿಗಳು ಶರೀರ ನಾಶ ಕಟ್ಟಿಟ್ಟ ಬುತ್ತಿ ಆದ್ದರಿಂದ ಆ ನಾಶದಿಂದಾಗಿ ನಮಗೆ ತುಂಬಾ ದುಃಖ ಆಗುತ್ತೆ. ಹಾಗಾದರೆ ಇಲ್ಲಿ ಪ್ರಧಾನ ನಮಗೇನು ಹೇಳ್ತಾ ಇದ್ದಾರೆ? ಇಲ್ಲಿ ಪ್ರಧಾನ ಪಾತ್ರ ಯಾವುದರದ್ದು ಅಂದರೆ ಜ್ಞಾನದ್ದು. ನೋಯಿಂಗ್ ದಿ ರಿಯಾಲಿಟಿ, ರಿಯಾಲಿಟಿ ಏನು ಎಂಬುದು ತಲೆಗೆ ಬರೋದು. ನೋಯಿಂಗ್ ದಿ ರಿಯಾಲಿಟಿ ಅಂಡ್ ರಿಕಲೆಕ್ಟಿಂಗ್ ಇಟ್ ಫ್ರೀಕ್ವೆಂಟ್ಲಿ, ಆಲ್ವೇಸ್ ರಿಕಲೆಕ್ಟಿಂಗ್ ದಿ ರಿಯಾಲಿಟಿ ಇನ್ ಮೆಂಟಲ್ಲಿ, ಇಟ್ ಈಸ್ ದಿ ಪರ್ಫೆಕ್ಟ್ ಮೆಷರ್. ಏನು ಸತ್ಯವಾದ ವಸ್ತುಸ್ಥಿತಿ ಇದೆ ಅದನ್ನ ಸದಾ ನೆನಪು ಮಾಡಿಕೊಳ್ಳುವುದೇ ಈ ಮೋಹಕ್ಕೆ ಮದ್ದು. ನೋಡಿ, ಇಲ್ಲಿ ಪ್ರಶ್ನೆ ಇನ್ನೊಂದು ಬರುತ್ತಲ್ಲಿ. ನೀವೇನೋ ಹೇಳಿದ್ದು ಸತ್ಯ, ಪದಾರ್ಥಗಳ ಸಂಗ್ರಹ ಮೋಹದಿಂದ ಕೂಡಿಕೊಂಡು ವ್ಯಕ್ತಿಗಳ ಸಂಗ್ರಹ, ಪದಾರ್ಥ ಸಂಗ್ರಹ ಮಾಡಬಾರದು, ಅವುಗಳು ನಾಶ ಆಗುವಂತಹ ಸ್ವಭಾವ ಇರುತ್ತದು. ಅದು ನಾಶ ಆದರೆ ನಮ್ಗೆ ದುಃಖ ಆಗುತ್ತೆ, ಆದ್ದರಿಂದ ಮೋಹ ಇಲ್ಲದೆ ನೋಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ಮೋಹ ಕಟ್ಟಿಟ್ಟ ಬುತ್ತಿ, ಎಲ್ಲರಿಗೂ ಬಂದೇ ಬರುತ್ತೆ, ಅದನ್ನು ಕಳ್ಕೊಳ್ಳೋದು ಹೇಗೆ ಹೇಳಿ? ಮೋಹ ಇಲ್ಲದೆ ಪದಾರ್ಥ ಸಂಗ್ರಹ ಮಾಡುವರು ಬಹಳ ಕಡಿಮೆ, ಒಬ್ಬರೋ ಇಬ್ಬರೋ ಯಾರೋ ಮಹಾನುಭಾವರು ಇರ್ತಾರೆ. ನಾವೆಲ್ಲರೂ ಮೋಹದಿಂದಲೇ ಸಂಗ್ರಹ ಮಾಡೋರೆ. ಖಚಿತವಾಗಿ ನಾಳೆ ವಿಶೇಷವಾಗಿ ಆ ಪದಾರ್ಥವನ್ನು, ವ್ಯಕ್ತಿಯನ್ನು ಕಳ್ಕೊಂಡಾಗ ದುಃಖ ಕಟ್ಟಿಟ್ಟ ಬುತ್ತಿ ಎಂಬುದು ಸತ್ಯ. ಅದು ಭಾಗವತ ಹೇಳಿದ ಸತ್ಯ. ನಮಗೆ ಮೋಹ ಇರೋದು ಸತ್ಯ, ಭಾಗವತ ಹೇಳಿದ್ದು ಸತ್ಯ. ಮತ್ತೆ ದುಃಖ ಇರಬಾರದು ಅಂದ್ರೆ ಮೋಹ ಇರಬಾರದು, ಮೋಹ ಇರಬಾರದು ಅಂದ್ರೆ ಇದೆ ದೆವ್ವದಂತೆ ಕಾಣಿಸ್ತಾ ಇದೆ. ಇದನ್ನು ಕಳ್ಕೊಂಬೋದು ಹೇಗೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಮೋಹ ನಮಗೆ ಬರಲಿಕ್ಕೆ ಕಾರಣ ಏನು ಅಂತ ನೋಡಿದ್ವಿ. ಏನು ಅಂದರೆ, ವಸ್ತುವಿನ ಯಥಾಸ್ಥಿತಿ,
ಅಂದರೆ ಅದು ಹೇಗಿದೆ, ಅದು ನಾಶ ಆಗತ್ತಾ ಇಲ್ವಾ, ನಾಶ ಆಗುವುದು ಅದರ ಸ್ವಭಾವ ಹೌದಾ ಅಲ್ಲವಾ, ಈ ಜ್ಞಾನ, ಈ ತಿಳುವಳಿಕೆ ನಮ್ಮಗಿಲ್ಲದೆ ಹೋಗೋದೇನಿದೆ, ನಮಗೇನು ಆ ತಿಳುವಳಿಕೆ ಇಲ್ಲದೆ ಹೋಗಿದೆಯಲ್ವಾ, ಆ ತಿಳುವಳಿಕೆ ಇಲ್ಲದೆ ಹೋಗೋದು ಒಂದು ವೇಳೆ
ಅಲ್ಲಿ ಇಲ್ಲಿ ಪುರಾಣಗಳು ಪ್ರವಚನಗಳು ಕೇಳಿ ತಿಳುವಳಿಕೆ ಬಂದಿದ್ರೂ ಅದು ಆ ಕ್ಷಣದಲ್ಲಿ ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡಲಿಕ್ಕೆ ಆಗದೆ ಹೋಗುವುದೇನಿದೆ ಅದು ಈ ಮೋಹಕ್ಕೆ ಕಾರಣ. ಹೌದು, ಅಂತಹ ಕಾಲಕ್ಕೆ ಆ ಮೋಹ ಹೋಗಬೇಕಾದರೆ ಸಹಜ ಕತ್ತಲಿದ್ದರೆ ಬೆಳಕು ಬೇಕೇ ಬೇಕು, ಬೆಳಕಿಲ್ಲದ್ದಕ್ಕೆ ಕತ್ತಲಿದೆ, ಬೆಳಕು ಬಂದರೆ ಕತ್ತಲು ಹೋಗಿಬಿಡುತ್ತೆ, ಬೆಳಕು ಬಂದರೆ ಕತ್ತಲು ಹೋಗಿಬಿಡುತ್ತೆ. ಅಲ್ಲೂ ಬೆಳಕು ಬಂದರೆ ಕತ್ತಲು ಹೋಗುತ್ತೆ ಅಂತ ಗೊತ್ತಿದೆ, ಬೆಳಕನ್ನ ತರುವ ಉಪಾಯ ಗೊತ್ತಿಲ್ಲ, ತರ್ತಾ ಇಲ್ಲ, ಅದಕ್ಕೆ ಕತ್ತಲು ಹೋಗ್ತಾ ಇಲ್ಲ. ಇದು ನಾನು ಹೇಳಿದ್ದೇನು, ಬೆಳಕಿನಿಂದ ಕತ್ತಲು ಹೋಗುತ್ತೆ ಅಂತ ಗೊತ್ತೇ ಇಲ್ಲದಿರೋದು. ಗೊತ್ತಿದ್ರೂ ಬೆಳಕನ್ನು ಇಲ್ಲಿ ತರಲಿಕ್ಕೆ ಉಪಾಯ ಗೊತ್ತಿಲ್ಲದಿರೋದು, ಇನ್ನೊಂದು ಉಪಾಯ ಗೊತ್ತಿದ್ರೂ ಪ್ರಯತ್ನ ಮಾಡದಿರೋದು, ಇವೆಲ್ಲವೂ ಕತ್ತಲು ಇರಲಿಕ್ಕೆ ಕಾರಣ. ಸೊ ಕತ್ತಲು ಹೋಗಬೇಕಾದರೆ ತದ್ವಿರುದ್ಧವಾದ್ದು ಬೆಳಕು ಎಂಬುದು ಗೊತ್ತಿರಬೇಕು, ಅದು ಬಂದರೆ ಕತ್ತಲು ಹೋಗಿಬಿಡುತ್ತೆ ಅಂತ ಗೊತ್ತಿರಬೇಕು, ಅದಕ್ಕೆ ತಕ್ಕಂಥ ಪ್ರಯತ್ನ ನಡೆಯಬೇಕು. ಹಾಗಾದರೆ ಈ ಏನು ಮೋಹವಿದೆ, ಈ ಮೋಹಕ್ಕೆ ವಿರುದ್ಧವಾದ್ದು ಬೆಳಕಿನಂಥದ್ದು ಸತ್ಯವಾದ ವಸ್ತುಸ್ಥಿತಿ, ವಸ್ತುವಿನ ಯಥಾರ್ಥ ಸ್ಥಿತಿ, ಅದರ ಜ್ಞಾನ, ಅದು ಬೆಳಕು. ಅದು ನಮಗೆ ಬರಲಿಕ್ಕೆ ಏನು ಮಾರ್ಗ ಎಂಬುದು ತಿಳ್ಕೊಂಬೋದು, ಆ ರೀತಿ ಪಡ್ಕೊಳ್ಳೋದು, ಪಡ್ಕೊಂಡದ್ದನ್ನ ಬಳಸೋದು ಅಪ್ಲಿಕೇಶನ್ ಪಾರ್ಟ್. ಆಯಾ ಕ್ಷಣಕ್ಕೆ ವಸ್ತು ಇರೋ ಕಾಲಕ್ಕೂ ಆ ಚಿಂತನೆ, ಇದು ಯಾವಾಗಾದರೂ ಹೋಗಬಹುದು ಎಂಬ ಚಿಂತನೆ, ಹೋದ ಮೇಲೂ ಹೋಗೋದಾಗಿದೆ ಹೋಗಿದೆ ಚಿಂತೆ ಯಾಕೆ ಅಂತ, ಇದೆಲ್ಲ ಹೌದು. ಆದರೆ ಇವೆಲ್ಲ ಮಾಡಲಿಕ್ಕೆ ಸ್ವಂತಿಕೆ ಅಂದರೆ ಸ್ವಾತಂತ್ರ್ಯ ನಮ್ಮಲ್ಲಿಲ್ಲ, ಅವನ ಮೇಲೆ ನಾವು ಆಧಾರ ಪಟ್ಟಿದ್ದೇವೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ಕುರರ ಪಕ್ಷಿಯಲ್ಲಿದ್ದು ಅದಕ್ಕೆ ಮನಃಶಾಂತಿಯನ್ನು ಕೊಟ್ಟಿಯ, ನನಗೂ ಮನಃಶಾಂತಿಯನ್ನು ಕೊಡು. ನೀನೇ ನನ್ನ ಹಿಂದಿನ ಕರ್ಮಾನುಸಾರ ಪದಾರ್ಥಗಳ ಮೇಲೆ ವ್ಯಕ್ತಿಗಳ ಮೇಲೆ ವ್ಯಾಮೋಹ ಕೊಟ್ಟು ಸಂಗ್ರಹ ಮಾಡಿಸಿ ಅದರ ನಾಶದಿಂದಾಗಿ ದುಃಖವನ್ನು ನನಗೆ ಕೊಡ್ತಾ ಇದ್ದೀಯಲ್ಲಪ್ಪ, ನೀನೇ ದಯದಿಂದ ಆ ಕರ್ಮವನ್ನು ಕಳೆದು ನನಗೆ ಈ ಪದಾರ್ಥ ವ್ಯಕ್ತಿಗಳ ಮೇಲೆ ವ್ಯಾಮೋಹ ಕಳೆದು ಆ ಜ್ಞಾನ, ಇವೆಲ್ಲ ಶಾಶ್ವತ ಅಲ್ಲ ಎಂಬುದರ ಎಚ್ಚರ ಸದಾಕಾಲ ನೀನು ಕೊಟ್ಟರೆ ನನಗೆ ಈ ದುಃಖ ದೂರ ಆಗುತ್ತೆ. ಹೇ ಸ್ವಾಮಿ, ಒಟ್ಟಾರೆ ಅವಧೂತರ ವಿಶೇಷವಾಗಿರತಕ್ಕಂಥ ಏನು ಉಪದೇಶ ಏನಿದೆ ಅವೆಲ್ಲವೂ ಬಿಂಬನ ಸುತ್ತೂ ತಿರುಗ್ತಾ ಇದೆ, ಬಿಂಬನ ಸುತ್ತೂ ತಿರುಗ್ತಾ ಇದೆ. ಆದ ಕಾರಣ ಬಿಂಬನ ಚಿಂತನೆ, ಬಿಂಬನ ಶರಣಾಗತಿ, ಅವನಿಂದಾಗಿ ಯಥಾರ್ಥ ಜ್ಞಾನ ಲಾಭ, ಅವನಿಂದಾಗಿ ಯಥಾರ್ಥ ಜ್ಞಾನದ ಅನುಭವ, ಆ ಅನುಭವದಿಂದ ವ್ಯಾಮೋಹ ದೂರ, ಆ ವ್ಯಾಮೋಹ ದೂರ ಆದ್ದರಿಂದ ದುಃಖ ದೂರ. ಇದು ಕುರರ ಪಕ್ಷಿಯಿಂದ ನಮಗೆ ಭಾಗವತ ಯದು ಮಹಾರಾಜನಿಗೆ ಅವಧೂತರು ಹೇಳತಕ್ಕಂಥ ವಿಶೇಷ ಸಂಗ್ರಹ. ಏನು ನಾವು ವಿಶೇಷವಾಗಿ ಪದಾರ್ಥಗಳು ವ್ಯಕ್ತಿಗಳ ಮೇಲೆ ಬೆಳೆಸಿಕೊಂಡಿರತಕ್ಕಂಥ ವ್ಯಾಮೋಹ ಏನಿದೆ ಅದೇ ಪ್ರಧಾನ, ಅಂದರೆ ಬರೀ ವ್ಯಾಮೋಹ ಅಲ್ಲ, ವ್ಯಾಮೋಹದಿಂದ ಕೂಡಿದ ಪರಿಗ್ರಹ ಸಂಗ್ರಹ, ಅದು ನಮ್ಮ ದುಃಖಕ್ಕೆ ಕಾರಣ. ನೋಡಿ, ಅಲ್ಲಿ ಪಕ್ಷಿಗಳು ಬಂದು ಜಗಳಾಡಿದವು, ಇಲ್ಲಿ ಬೇರೆ ಪಕ್ಷಿಗಳು ಜಗಳಾಟಕ್ಕೆ ಬರಲ್ಲ. ನೀವು ಆ ವಸ್ತುಗಳ ಸಂಗ್ರಹ ಮಾಡಿಕೊಂಡ್ಬಿಟ್ರೆ ಅದರ ಮೇಲೆ ಯಾರಿಗೆ ದೃಷ್ಟಿ ಬೀಳುತ್ತೋ ಅದನ್ನ ಕದ್ದೋ ತಗೊಂಡು ಹೋಗ್ಲಿಕ್ಕೋ ಯಾವುದೋ ಒಂದು ರೀತಿ ತಗೊಳ್ಳಿಕ್ ಪ್ರಯತ್ನ ಮಾಡ್ತಾರೆ. ಹೌದ್ ತಾನೆ? ಈಗ ಮಠಮಠಗಳಲ್ಲಿ ಸಾಮಾನ್ಯವಾಗಿ ದೇವರಿಗೋ ಆ ಮೂರ್ತಿಗಳಿಗೆ ಎಲ್ಲ ವಿಶೇಷವಾಗಿ ಬಂಗಾರದ ಕವಚಗಳು ಅದು ಇದು ಸಾಲಗ್ರಾಮಕ್ಕೆ ಬಂಗಾರದ ಕಟ್ಟು ಎಲ್ಲ ಹಾಕಿ ಹೌದಾ ಅದನ್ನೆಲ್ಲ ಪಬ್ಲಿಕ್ಗೆ ತೋರಿಸೋದು ನಾವು ಇಂಥದ್ದು ಮಾಡಿದ್ದೀವಿ ಇಷ್ಟಿಷ್ಟು ಬಂಗಾರ ತಟ್ಟೆಗಳು ಮಾಡಿದ್ದೀವಿ ತಂಬಿಗಳು ಮಾಡಿದ್ದೀವಿ ದೇವರಿಗೆ ಆರತಿ ಮಾಡಿದ್ದೀವಿ ಹಾಗೆ ಹೀಗೆ ತೋರಿಸೋದು ತಕ್ಕಂತ ಅವರು ಕೊಡೋದು ಸಂಗ್ರಹ ಮಾಡೋದು ದೇವರಿಗೆಲ್ಲ ವಿಶೇಷವಾಗಿ ಎಲ್ಲ ನಾವು ಮಾಡ್ತಾ ಇರ್ತಾರಲ್ವ ಮತ್ತೆ ಆ ಪಬ್ಲಿಸಿಟಿ ಏನಾಯ್ತದು ಅಂದರೆ ಕಳ್ಳತನಕ್ಕೆ ಆಹ್ವಾನ ಕೊಡ್ತು ಕೆಲವು ಕಡೆ ಎಲ್ಲ ಕಳ್ಳತನ ಆಗಿದೆ ಯಾಕೆ ಆ ವಸ್ತು ಅವನಿಗೂ ಬೇಕು ಇವರಿಗೂ ಬೇಕು ವಸ್ತು ಸಂಗ್ರಹ ಮಾಡಿಟ್ರು ಅವ್ರು ತಗೊಂಡು ಹೋದ್ರು ಅಲ್ವೇ ಆವಾಗ ಮತ್ತು ಪ್ರಶ್ನೆ ಮಾಡ್ತಾರೆ ಹಾಗಾದ್ರೆ ನಾವು ಸಂಗ್ರಹ ಮಾಡಬಾರ್ದ ರಾಯರ ಮೇಲೆ ಬಂಗಾರದ ಕವಚ ಇವೆಲ್ಲ ಹಾಕ್ಬಾರ್ದ ಅಂದ್ರೆ ನೋಡಿ ಒಳ ಕೂತ ರಾಯರಿಗ ಕವಚ ಬೇಕಾ ಒಂಥರ ಕೇಳಿ ನೋಡಿ ಅದನ್ನು ಹೊತ್ತುಕೊಂಡು ಕೂಡಬೇಕು ಅಂತ ರಾಯರಿಗೆ ಅಪೇಕ್ಷೆ ಇದ್ರೆ ಖಚಿತವಾಗಿ ಮಾಡಲೇಬೇಕಪ್ಪ ರಾಯರು ಬಂದು ನಿಮ್ಮ ಸ್ವಪ್ನದಲ್ಲಿ ಬಂಗಾರದ ಕವಚ ಕೊಡು ಅಂತ ಹೇಳಿದ್ರೆ ಕೊಡದೇ ಇರ್ಲಿಕ್ಕಾಗತ್ತಾ ಅವ್ರೇನು ಕೇಳ್ತಾರೆ ಒಂದು ವೇಳೆ ನಾವು ಕೇಳಿದ್ರೆ ಅವ್ರು ಉತ್ತರ ಕೊಟ್ರೆ ಅದು ನಮ್ಗೆ ಕೇಳಿಸಿದ್ರೆ ಅಪ್ಪ ಒಂದು ತುಳಸಿ ಸರ ಹಾಕೋ ತಾಮ್ರದ ತುಳಸಿ ಸರ ನಮ್ಮ ಕೊತ್ತಿಗೆ ಹಾಕಪ್ಪ ಬೇಡವಾ ಹಸಿ ತುಳಸಿ ಸರ ಹಾಕೋ ಅದು ಒಣಗಿದ್ರು ನನ್ನ ತಂಟೆಗೆ ಯಾರೂ ಬರಲ್ಲ ಹೌದಲ್ವೇ ಸಾಲಗ್ರಾಮ ಒಳ್ಳೆ ಸಾಲಗ್ರಾಮ ಇಟ್ಟಿರ್ತಾರೆ ರಾಯರ ಮೇಲೆ ಹೌದು ಇಡ್ಲಿ ಮಾಮೂಲು ಸಾಲಗ್ರಾಮ ಇಡ್ಬೋದಲ್ವಾ ಅದಕ್ಕೆ ಕವಚ ಹಾಕ್ಬಿಟ್ಟಿರ್ತೀವಿ ಬಂಗಾರದ ಕವಚ ಆ ಬಂಗಾರದ ಆಸೆಗೆ ಸಾಲಗ್ರಾಮ ತಗೊಂಡು ಹೋಗಿ ಕವಚ ಕಿತ್ಕೊಂಡ್ಬಿಟ್ಟು ಆ ಸಾಲಗ್ರಾಮ ಎಲ್ಲ ಒಗೆದು ಹೋಗ್ಬಿಡ್ತಾರೆ ಈ ಬಂಗಾರದ ಕವಚ ಹಾಕಿದ್ದಕ್ಕೆ ಅಪರೂಪ ಸಾಲಗ್ರಾಮ ಕಳ್ಕೊಂಡು ಸರಿ ಬಂಗಾರದ ಕಳ್ಳರು ಬೇರೆ ಸಾಲಗ್ರಾಮದ ಬೆಲೆ ಇದ್ದು ಸಾಲಗ್ರಾಮ ಕಳ್ಳತನ ಮಾಡೋದು ಬೇರೆ ಇದ್ದಾರೆ ಅದು ಬೇರೆ ವಿಷಯ ಅದರ ಕುರಿತು ನಾ ಮಾತಾಡ್ತಾ ಇಲ್ಲ ಅಂತ ಕಾಲಕ್ಕೆ ಏನು ಮಾಡಬೇಕು ಯಾರಿಗೂ ಅದು ಕಣ್ಣಿಗೆ ಬೀಳದಂತೆ ಒಳಗೆ ಹೊಚ್ಚಿಡ್ಬೇಕು ಹೌದಲ್ವೇ ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಸಂಗ್ರಹ ಅದರ ಮೇಲೆ ಮೋಹ ಅದು ನಮ್ಮ ದುಃಖಕ್ಕೆ ಕಾರಣ ಆಗುತ್ತೆ ಆದ ಕಾರಣ ರಾಯರು ತಮ್ಮ ಇಡೀ ಜೀವನ ಇದನ್ನೇ ಪಾಲನೆ ಮಾಡಿದ್ರಲ್ಲ ಏನು ತರೇ ಮನೆ ಖಾಲಿ ಕೂತ್ಕೊಂಡಿದ್ರು ಹಳೇ ಪಾತ್ರೆಗಳು ತೂತು ಬಿದ್ದ ಪಾತ್ರೆಗಳು ತೂತು ಬಿದ್ದ ವಸ್ತ್ರಗಳು ಅದೇ ಇತ್ತು ಸರಿ ತಕ್ಕಂತ ಸಂಗ್ರಹ ಮಾಡಿಕೊಳ್ಳಿ ಆದರೆ ಅದರ ಮೇಲೆ ಆಸೆ ಬೇಡ ಅಂದರೆ ಇದು ಸದಾ ನನ್ನ ಜೊತೆಗಿರುತ್ತೆ ಅಂದ ತರೋ ಕಾಲಕ್ಕೆ ಸ್ವಾಮಿ ಇಟ್ಟಷ್ಟು ಕಾಲ ಇರುತ್ತೆ ಅಂತ ಇರಲಿ ಅವಾಗ ದುಃಖ ಇರಲ್ಲ ಇಲ್ಲ ದುಃಖಕ್ಕೆ ಕಾರಣ ಅಂತ ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು ನಾಳೆ ಪ್ರದೋಷ ಇದೆ ಆದ ಕಾರಣ ಹರಿಕಥಾಮೃತ ಸಾರ ಪಾಠ ಇಲ್ಲ ಹರಿಕಥಾಮೃತ ಸಾರ ಮುಗಿಸುವಾಗ ನಾನು ಹೇಳಲಿಕ್ಕೆ ಮರೆತೋದೆ ನಾಳೆ ಹರಿಕಥಾಮೃತ ಸಾರ ಪಾಠ ಇರಲ್ಲ ಆದರೆ ಮಿಕ್ಕ ಎರಡು ಪ್ರವಚನ ಇರುತ್ತೆ ಸಂಜೆ ನಾಳೆ ಮತ್ತು ಸರಿಯಾಗಿ 5 ಗಂಟೆಗೆ ಭಾರತಕ್ಕೆ ಸೇರೋಣ ಶ್ರೀಕೃಷ್ಣ